ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತು ಮಹಿಮೆ ಉಂಟಾಗಲಿ. ನಮ್ಮ ಜೀವಿತದ ಮೂಲಕ ಆತನಿಗೆ ಮಹಿಮೆ ಆಗ್ತದೆ ಮತ್ತು ನಮ್ಮ ಫಲಭರಿತವಾದಂತಹ ಜೀವಿತ, ನಾವು ಬಹಳ ಫಲ ಕೊಡುವುದರಿಂದಲೇ ನಮ್ಮ ತಂದೆಗೆ ಮಹಿಮೆ ಆಗ್ತದೆ ಎನ್ನುವಂತಹ ವಾಕ್ಯವನ್ನ ನಾವು ನೆನಪಿಸಿಕೊಳ್ಳೋಣ. ಈ ಪವಿತ್ರ ಶನಿವಾರದಲ್ಲಿ ದೇವರ ವಾಕ್ಯಕ್ಕಾಗಿ ನಾನು ತೆಗೆದುಕೊಂಡಂತ ಭಾಗ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3:18-20. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು. ಇದಲ್ಲದೆ ಆತನು ಆತ್ಮಸ್ವರೂಪನಾಗಿ ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವಕಾಲದಲ್ಲಿದ್ದ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಸತ್ತು ಸಮಾಧಿಯಲ್ಲಿಡಲ್ಪಟ್ಟ ನಂತರ ಆತನ ಸ್ಥಿತಿ ಏನಾಗಿತ್ತು ಎಂಬುದಾಗಿ ಪೇತ್ರನು ಕೊಡುವಂತಹ ಉದಾಹರಣೆ. ಇಲ್ಲಿ ಯೇಸು ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟಿದ್ದಾನೆ, ಆದರೆ ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕಿದ್ದಾನೆ ಎನ್ನುವಂತಹ ನಂಬಿಕೆಯ ಅನುಭವವನ್ನ ಪೇತ್ರನು ಬರೆಯುತ್ತಾನೆ. ಅದರ ಉದ್ದೇಶ ಏನು? ನೋಹನ ಕಾಲದಿಂದಲೂ ಅವಿಧೇಯರಾಗಿದ್ದಂಥವರಿಗೆ ರಕ್ಷಣೆಯ ಒಂದು ಸುವಾರ್ತೆ. ಅದರಿಂದ ಯೋಹಾನನು ಬರೆದ ಸುವಾರ್ತೆ 3:16 ನಾವು ನೋಡುವಾಗ ದೇವರ ಪ್ರೀತಿ ಏಕೆ ಪ್ರಕಟವಾಗ್ತದೆ ಲೋಕಕ್ಕೆ? ಯಾರೂ ಕೂಡ ನಾಶವಾಗಬಾರದು, ಎಲ್ಲರೂ ಕೂಡ ನಿತ್ಯ ಜೀವವನ್ನ ರಕ್ಷಣೆಯನ್ನ ಪಡೆಯಬೇಕು ಎನ್ನುವಂತಹ ಪರಿಕಲ್ಪನೆ. ಇಲ್ಲಿಯೂ ಕೂಡ ಪೇತ್ರ ಹೇಳುವಂಥದ್ದು, ಯಾಕೆ ಆತನು ಆತ್ಮ ಸಂಬಂಧನಾಗಿ ಬದುಕಿ ಎಲ್ಲಿಗೆ ಹೋಗಿದ್ದಾನೆ ಎಂಬುದಾಗಿ ಹೇಳುವಾಗ ಅವಿಧೇಯರಾಗಿದ್ದಂಥ ಆತ್ಮಗಳಿಗೆ ರಕ್ಷಣೆಯ ಸುವಾರ್ತೆಯನ್ನ, ರಕ್ಷಣೆಯ ಬಿಡುಗಡೆಯನ್ನ ಪ್ರಕಟ ಮಾಡಲಿಕ್ಕೆ ಎಂಬುದಾಗಿ. ಇದು ಯೇಸುವಿನ ವ್ಯಕ್ತಿತ್ವವನ್ನ, ಯೇಸುವಿನ ಮನಸ್ಸನ್ನ ನಮಗೆ ಸ್ಪಷ್ಟವಾಗಿ ತೋರಿಸಿಕೊಡುವಂತದ್ದಾಗಿದೆ ಪ್ರಿಯರೇ. ಇಷ್ಟಕ್ಕೂ ಯೇಸುವಿನ ಸಾವಿಗೆ ಕಾರಣ ಆಧ್ಯಾತ್ಮಿಕ ದೃಷ್ಟಿಯನ್ನ ನಾವು ಹೊರತುಪಡಿಸಿದರೆ ಆತ್ಮೀಯ ದೃಷ್ಟಿಯಲ್ಲಿ ನಾವು ನೋಡುವಂತದ್ದು ನಮ್ಮ ಪಾಪಗಳಿಗೋಸ್ಕರ ಸತ್ತನು. ಯೆಶಾಯನ ಪ್ರವಾದನ ಗ್ರಂಥ ಶ್ರಮೆತಾಳುವ ಸೇವಕನ ಬಗ್ಗೆ ನಾವು ಓದಿದ್ದೇವೆ, ತಿಳ್ಕೊಂಡಿದ್ದೇವೆ. ಅದು ವಾಕ್ಯವನ್ನ ಧರ್ಮಶಾಸ್ತ್ರವನ್ನ ನೆರವೇರಿಸುವುದಕ್ಕೋಸ್ಕರ ಎಂಬುದಾಗಿ ನಾವು ನಂಬುತ್ತೇವೆ. ಆದರೆ ಇದನ್ನು ಹೊರತುಪಡಿಸಿ ನಾವು ಸಾಮಾಜಿಕವಾಗಿ ಇನ್ನೊಂದು ದೃಷ್ಟಿಯಲ್ಲಿ ನೋಡುವಾಗ ಯೇಸುವಿನ ಒಂದು ಮರಣಕ್ಕೆ 3 ಕಾರಣಗಳನ್ನ ನಾವು ನೋಡಬಹುದಾಗಿದೆ. ಮೊದಲನೇ ಕಾರಣ, ರಾಜಕೀಯ ಕಾರಣ. ಯೇಸುವಿನ ಕಾಲದಲ್ಲಿದ್ದಂತಹ ಯೆರೂಸಲೇಮಿನ ದೇವಾಲಯವನ್ನ ಕಟ್ಟಿಸಿದವನು ಹೆರೋದ ರಾಜ. ಯಾಕೆ ಕಟ್ಟಿಸಿದ್ದ? ಯಹೂದ್ಯರ ಒಲವನ್ನು ಸಂಪಾದಿಸುವುದಕ್ಕೋಸ್ಕರ. ಆದರೆ ಯೇಸು ಹುಟ್ಟಿದಾಗಲೇ ಆ ಅರಸುತನಕ್ಕೆ ಒಂದು ಪಂಥಾಹ್ವಾನ, ಒಂದು ನಿಜವಾದಂತಹ ಕಾಂಪಿಟೇಟರ್, ಸ್ಪರ್ಧೆ ಕೊಡುವಂತ ವ್ಯಕ್ತಿ ಎಂಬುದಾಗಿ ಆತನು ಜನನದಿಂದಲೇ ಅದನ್ನ ದ್ವೇಷಿಸುತ್ತಿದ್ದ. ಯೇಸುವಿನ ಜನನವಾದಾಗ ಯಹೂದ್ಯರ ಅರಸನು ಎಂಬುದಾಗಿ ಹೇಳುವಾಗ ಗಂಡು ಮಕ್ಕಳನ್ನ, 2 ವರ್ಷದ ಒಳಗಿನ ಗಂಡು ಮಕ್ಕಳನ್ನ ಸಾಯಿಸುವಂತ ಚರಿತ್ರೆಯನ್ನು ನೆನಪು ಮಾಡಿಕೊಳ್ಳ್ರಿ. ಅದರಿಂದ ಯೇಸುವಿಗೆ ಜನರ ಒಲವು ಹೆಚ್ಚಾದಂತೆ ಈ ರಾಜನಿಗೆ, ಈ ರಾಜತ್ವದಲ್ಲಿರುವಂತ ಅಧಿಕಾರದಲ್ಲಿರುವಂತವರಿಗೆ ಭಯ ಉಂಟಾಗ್ತದೆ. ಎಲ್ಲಿ ಯಹೂದ್ಯರು ಇವನನ್ನ ಅರಸನನ್ನಾಗಿ ಮಾಡಿದ್ರೆ ನಮ್ಮ ಐಡೆಂಟಿಟಿ, ನಮ್ಮ ಒಂದು ಎಕ್ಸಿಸ್ಟೆನ್ಸ್ ಹೋಗ್ತದೆ ಎನ್ನುವಂತ ಭಯದಿಂದ ಒಂದು ರಾಜಕೀಯವಾದಂತ ಸಂಚನ ಮಾಡ್ತಾರೆ, ಧಾರ್ಮಿಕವಾದಂತ ಸಂಚನ ಮಾಡ್ತಾರೆ ಮಹಾಯಾಜಕರು, ಶಾಸ್ತ್ರಿಗಳು. ಯಾಕಂದ್ರೆ ಯೇಸುವಿನ ಮಾತು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಎಂದು ನೀವು ಕೇಳಿದ್ದೀರಷ್ಟೇ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಯೇಸುವು ಮಾಡುವಂತ ಸಂಪ್ರದಾಯದ ವಿರುದ್ಧವಾದಂತ ಎಲ್ಲ ಆಚರಣೆಗಳನ್ನು ಅವನು ವಿಮರ್ಶಿಸುವಾಗ, ಸಬ್ಬತ್ ದಿನದಲ್ಲಿ ಯಾಕೆ ಎಂಬುದಾಗಿ ಹೇಳುವಾಗ, ಕಪಟಿಗಳು ನೀವು. ಆದ್ದರಿಂದ ಆತನ ಬೋಧನೆಗಳು ಮತ್ತು ಆತನು ನೀಡುವಂತ ಸ್ವಸ್ಥತೆ, ಈ ಮಹಾಯಾಜಕರಾಗಲಿ ಅಥವಾ ಯಾಜಕರಾಗಲಿ, ನೀನು ಅಸ್ಪೃಶ್ಯ ಅಥವಾ ನೀನು ನಿನ್ನ ಕಾಯಿಲೆಯಿಂದ ಊರ ಹೊರಗಿರು ಎನ್ನುವಂತಹ ನಿರ್ಬಂಧನೆಗೆ ಒಳಗಾಗುವಾಗ ಆ ನಿರ್ಬಂಧನೆಯಿಂದ ಬಿಡಿಸುವಂತ ಯೇಸು, ಪುನಃ ಧಾರ್ಮಿಕ ಒಂದು ಸ್ಥಿತಿಗತಿಗೆ ಒಳಪಡಿಸುವಂತ ಜನರನ್ನ ನೋಡಿ ಈ ಧಾರ್ಮಿಕವಾದಂತಹ ತತ್ವಗಳು ಮತ್ತು ಅವರ ಮುಖಂಡರುಗಳು ಅಲ್ಲಕಲ್ಲೋಲವಾಗ್ತಾರೆ. ಆದ್ರಿಂದ ಧಾರ್ಮಿಕವಾಗಿ ಈ ಒಂದು ಸಂಚನ ಮಾಡ್ತಾರೆ ಮತ್ತು ಸಾಮಾಜಿಕ ಒಂದು ಸಮಾನತೆಯನ್ನ ಯೇಸು ಚಳುವಳಿಯನ್ನ ಪ್ರಾರಂಭ ಮಾಡ್ತಾನೆ. ಯಾಕಂದ್ರೆ ಯೋಹಾನನು ಬರೆದ ಸುವಾರ್ತೆ 4:10 ನಾವು ನೋಡ್ತೇವೆ, ಆ ಸ್ತ್ರೀ ಮಧ್ಯಾಹ್ನ ನೀರಿಗಾಗಿ ಬಂದಳು. ಯಾಕೆ ಮಧ್ಯಾಹ್ನ ಎಂಬುದಾಗಿ ಹೇಳುವಾಗ, ಅವಳ ನೆರಳು ಇನ್ನೊಬ್ಬರಿಗೆ ತಾಗಬಾರದು, ತಾಗಿದರೆ ಮಲಿನವಾಗ್ತದೆ ಎನ್ನುವಂತಹ ಪರಿಕಲ್ಪನೆ ಕೇವಲ ಭಾರತ ದೇಶದಲ್ಲ, ಯಹೂದ್ಯರಲ್ಲಿಯೂ ಬಳಕೆಯಲ್ಲಿತ್ತು ಎಂಬುದಾಗಿ ನಾವು ವಾಕ್ಯದಲ್ಲಿ ಪರೋಕ್ಷವಾಗಿ ನೋಡ್ತೇವೆ. ಆದರೆ ಯೇಸು ಇಂತಹ ಸಮಾಜದ ಕೆಳವರ್ಗದವರನ್ನ, ಅಲ್ಪ ಸಮುದಾಯದವರನ್ನ ದೇವಾಲಯಕ್ಕೆ ತರ್ತಾನೆ. ದೇವಾಲಯವನ್ನು ಶುದ್ಧಿ ಮಾಡುವುದರ ಮೂಲಕ ಎಲ್ಲ ಜನಾಂಗಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ತಾನೆ, ಸಮಾನತೆಯನ್ನ ಕಲ್ಪಿಸಿಕೊಡ್ತಾನೆ. ಇದು ಸಾಮಾಜಿಕವಾಗಿ ಆದಂತಹ ಅಲ್ಲಕಲ್ಲೋಲದ ಚಳುವಳಿ ಆಗಿತ್ತು. ಆದ್ರಿಂದ ರಾಜಕೀಯವಾದಂತಹ, ಧಾರ್ಮಿಕವಾದಂತಹ, ಸಾಮಾಜಿಕವಾದಂತಹ ಸಂಚಿನ ಮೂಲಕವಾಗಿ ಯೇಸು ತನ್ನನ್ನು ತಾನು ಒಪ್ಪಿಸಿಕೊಟ್ಟಾದ, ಆದರೆ ಅವರ ಕುಯುಕ್ತಿಗೆ, ಸಂಚಿಗೆ ಒಳಗಾದ. ಆದರೆ ಆದಾಗ್ಯೂ ಕೂಡ ಯೇಸುವಿನ ಮರಣ ಕೇವಲ ಒಂದು ಮರಣ ಅಲ್ಲ, ಅದೊಂದು ಕೇವಲ ನೆಪವಷ್ಟೇ. ಯಾಕಂದ್ರೆ ಆ ಮರಣವನ್ನು ಮರಣದಿಂದಲೇ ಜಯಿಸುವಂತ ಪ್ರಕ್ರಿಯೆಯಲ್ಲಿ ಯೇಸು ಇದ್ದ. ಆ ರಕ್ಷಣೆಯ ಒಂದು ಪರಿಕಲ್ಪನೆಯನ್ನ ಪ್ರಕಟ ಮಾಡ್ತಾನೆ. ಸತ್ತರೂ ಕೂಡ ಅನೇಕರನ್ನ ರಕ್ಷಿಸುವುದರ, ರಕ್ಷಣೆಯ ಕಡೆಗೆ ನಡೆಸುವಂತಹ ಜೀವಿತ ನಮ್ಮದಾಗಬೇಕು. ಈ ಹೊತ್ತು ಪೇತ್ರನ ವಾಕ್ಯದಂತೆ ಯೇಸು ಯಾವ ರೀತಿಯಲ್ಲಿ ಮರಣವನ್ನ ಹೊಂದಿದ್ದಾಗ್ಯೂ ಕೂಡ ಆತನು ರಕ್ಷಣೆಗೋಸ್ಕರ ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕಿದ್ದಾನೆ ಎಂಬುದಾಗಿ ಹೇಳುವುದರ ಅರ್ಥ, ಇವತ್ತು ನಾವು ನನ್ನ ಜೀವನ ಕಾಲವಾದ ನಂತರವೂ ಕೂಡ, ನಾನು ಸತ್ತ ನಂತರವೂ ಕೂಡ ನಾನು ಮಾಡಿದಂಥ ಒಳ್ಳೆಯ ಕಾರ್ಯಗಳು, ನಾನು ಈ ಲೋಕಕ್ಕೋಸ್ಕರ ಸಮಾಜಕ್ಕೋಸ್ಕರ ಸಭೆಗೋಸ್ಕರ ಸಮುದಾಯಕ್ಕೋಸ್ಕರ ಕೊಟ್ಟಂಥ ಒಳ್ಳೆಯ ಕೊಡುಗೆಗಳು, ನನ್ನ ಆತ್ಮ ತಿರುಗಿ ಅವರೊಟ್ಟಿಗೆ ರಕ್ಷಣೆಯ ಸುವಾರ್ತೆಯನ್ನು ಮಾತನಾಡಬೇಕು ಎನ್ನುವಂಥದ್ದು ನಿಜವಾದಂಥ ವಾಕ್ಯದ ತಾತ್ಪರ್ಯ. ಅದರಿಂದ ಇವತ್ತು ಒಳ್ಳೆಯದನ್ನು ಮಾಡುವವರಾಗೋಣ. ಯೇಸುವಿನ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟನೋ, ಇವತ್ತು ನನ್ನ ಬದುಕು ನನ್ನ ಜೀವನ ಒಳ್ಳೆಯ ಕಾರ್ಯಗಳನ್ನು ಮಾಡುವುದರ ಮೂಲಕ ಯೇಸುವನ್ನು ಪ್ರತಿನಿಧಿಸೋಣ. ಯೇಸುವಿನ ಮರಣವನ್ನಲ್ಲ, ಬದಲಾಗಿ ಪುನರುತ್ಥಿತ ಕರ್ತನನ್ನು ನಾವು ದೃಷ್ಟಿಸೋಣ. ಪುನರುತ್ಥಿತ ಕರ್ತನಿಗೆ ಸಾಕ್ಷಿಯಾಗಿ ನಮ್ಮನ್ನೇ ನಮ್ಮ ಜೀವಿತವನ್ನು ಸಮರ್ಪಿಸಿ ಒಳ್ಳೆಯ ಕಾರ್ಯಗಳ ಮೂಲಕ ಆತನ ಸುವಾರ್ತೆಗೆ ಸಾಕ್ಷಿಗಳಾಗಿ ಬದುಕೋಣ. ದೇವರು ಈ ವಾಕ್ಯದ ಮೂಲಕ ನಮಗೆ ಎಲ್ಲ ವಿಧವಾದಂಥ ಸೌಭಾಗ್ಯಗಳನ್ನು ಮತ್ತು ಮಾರ್ಗದರ್ಶನವನ್ನು ಅನುಗ್ರಹಿಸಲಿ. ದೇವರ ವಾಕ್ಯವಿದು, ಆಮೆನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.